ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಹೇಳೋಣ.
ಸನಿಧಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆಯ ದೇವರೆ ತೀರಿಸು. ಆರಮ್ಯವಾದ ಸ್ಥಾನವೇ ನನ್ನ ಸೌಭಾಗ್ಯವು, ಸೂತ ಕುಂದಿತು ನನ್ನ ಆತ್ಮವು, ನಿನ್ನ ಬಳಿಗೆ ಬಾರಲು ಕೃಪೆಯ ತೋರಿಸು. ಹಂಬಲಿ ಸೂತ ಸೇರಿಸು ನನ್ನ ಬಯಕೆಯ ದೇವರೆ ತೀರಿಸು.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಆಶಿಸಬಾರದು ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ಕೃಪೆಯಿಂದ ನಾವು ಮತ್ತೊಂದು ದಿನ ಈ ಮಾಧ್ಯಮದ ಮೂಲಕವಾಗಿ ದೇವರ ಸಂದೇಶವನ್ನ ಕೇಳುವಂತವರಾಗಿದ್ದೇವೆ. ಪ್ರಿಯ ಕೇಳುಗರೆ, ದೇವರ ಕೃಪೆಯಿಂದ ನೀವೆಲ್ಲರೂ ಸಹ ಸುಕ್ಷೇಮವಾಗಿ ಈ ಒಂದು ಸಂದೇಶವನ್ನು ಆಲಿಸುತ್ತಿದ್ದೀರಿ ಎಂಬುದಾಗಿ ನಾನು ಬಯಸುವಂತವನಾಗಿದ್ದೇನೆ. ಹಾಗಿದ್ದರೆ ಇವತ್ತಿನ ದಿನದಲ್ಲಿ ನಾವು ದೇವರ 10 ಆಜ್ಞೆಗಳಲ್ಲಿ ಕೊನೆಯ ಆಜ್ಞೆ ಆಶಿಸಬಾರದು ಅನ್ನುವಂತಹ ಆಜ್ಞೆ ವಿಚಾರವಾಗಿ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ವಿಮೋಚನಾ ಕಾಂಡ 20:17 ಓದಬೇಕಾದರೆ, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಆಜ್ಞೆಯನ್ನು ನಾವು ಗಮನಿಸುವುದಾದರೆ ಇಲ್ಲಿ ಕೇವಲ ವ್ಯಕ್ತಿಯನ್ನು ಮಾತ್ರ ಆಶಿಸಬಾರದು ಎಂಬುದಾಗಿ ಹೇಳ್ತಾ ಇಲ್ಲ. ಇಲ್ಲಿ ವಸ್ತುಗಳನ್ನು ಸಹ, ಅಂದರೆ ಮತ್ತೊಬ್ಬನ ಹೆಣ್ಣಾಳು, ಗಂಡಾಳು, ಎತ್ತು, ಕತ್ತೆ ಇವೆಲ್ಲವೂ ಸಹ ವಸ್ತುಗಳನ್ನು ಸಹ ಆಶಿಸಬಾರದು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಕೇವಲ ಮತ್ತೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಆಶಿಸುವಂತಹ ವಿಚಾರ ಮಾತ್ರ ಅಲ್ಲ, ವಸ್ತುಗಳನ್ನ ಎಲ್ಲವನ್ನೂ ಸಹ ದೇವರು ಒಳಗೊಂಡಂತೆ ಆಶಿಸಬಾರದು ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಹಾಗಾದರೆ ಈ ಆಜ್ಞೆ, ದೇವರು ನಮಗೆ ಕೊಟ್ಟಿರತಕ್ಕಂತಹ ಉದ್ದೇಶ ಏನು, ಇದರ ಪ್ರಾಮುಖ್ಯತೆ ಏನು? ಸತ್ಯವೇದದಲ್ಲಿ ಆಸೆಗೆ ಒಳಗಾಕಿ ಅನೇಕ ದುರಂತವನ್ನು ಕಂಡಂತಹ ವ್ಯಕ್ತಿಗಳು ಯಾರೆಲ್ಲ? ನಮ್ಮ ಜೀವಿತದಲ್ಲಿ ನಾವು ಹೇಗೆ ಈ ಆಸೆಯಿಂದ ಜಯ ಹೊಂದುವುದು ಅನ್ನುವಂತಹ ಸತ್ಯವನ್ನು ಈ ದಿನದಲ್ಲಿ ನಾವು ಕಲಿಯೋಣ. ಅದಕ್ಕೂ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ 10 ಆಜ್ಞೆಗಳು ನಿನ್ನ ಗುಣಗಳನ್ನು ಪ್ರತಿಬಿಂಬಿಸತಕ್ಕಂಥದ್ದಾಗಿದೆ ಸ್ವಾಮಿ. ನೀನು ಎಂತಹ ದೇವರು ಅನ್ನುವಂಥದ್ದನ್ನು ನಿನ್ನ ಗುಣಗಳ ಮುಖಾಂತರವಾಗಿ ಈ 10 ಆಜ್ಞೆಗಳಲ್ಲಿ ಅಡಕವಾಗಿ ನೀನು ಕೊಟ್ಟಿದ್ದೀಯಾ ಸ್ವಾಮಿ. ಅಪ್ಪ, ಇದನ್ನು ನಮ್ಮ ದಿನನಿತ್ಯ ಜೀವಿತದಲ್ಲಿ ಅಳವಡಿಸಿಕೊಂಡು ನಿನ್ನ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸುವ ಹಾಗೆ ನೀ ನಮಗೆ ಸಹಾಯ ಮಾಡುವುದಾಗಿ ನೀನು ಪ್ರಾರ್ಥಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಈ ಒಂದು ಸಂದೇಶವನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬೊಬ್ಬರೂ ಸಹ ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಲು ನೀ ಸಹಾಯ ಮಾಡು. ಇದನ್ನು ಕೇಳುವಂತಹ ನಿನ್ನ ಮಕ್ಕಳನ್ನು ಆಶೀರ್ವಹಿಸು. ಈ ಸಂದೇಶ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನೇ ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ 10 ಆಜ್ಞೆಗಳು, ಈ 10 ಆಜ್ಞೆಗಳನ್ನು ದೇವರು ಸೀನಾಯಿ ಬೆಟ್ಟದಲ್ಲಿ ಕಲ್ಲಿನ ಹಲಗೆಯಲ್ಲಿ ಬರೆದುಕೊಡುವುದಕ್ಕಿಂತ ಮೊದಲೇ ಮನುಷ್ಯನು ಈ ಆಜ್ಞೆಯನ್ನು ಮೀರಿ ನಡೆದಿದ್ದಾನೆ. ಆ ಆಜ್ಞೆ ಯಾವುದೆಂದರೆ 10 ಆಜ್ಞೆ, ಆಶಿಸಬಾರದು. ದೇವರು ಮೋಶೆಗೆ ಸೀನಾಯಿ ಬೆಟ್ಟದಲ್ಲಿ ಲಿಖಿತವಾಗಿ ತನ್ನ ಸ್ವಂತ ಕೈಬೆರಳಿನಲ್ಲಿ ಬರೆದುಕೊಡುವುದಕ್ಕಿಂತ ಮೊದಲೇ ಆದಾಮ ಮತ್ತು ಹವಳು ಏದೇನ್ ತೋಟದಲ್ಲಿ ಆಶಿಸಬಾರದು ಅನ್ನುವಂತಹ ಈ ಆಜ್ಞೆಯನ್ನು ಮೀರಿ ನಡೆದಿದ್ದಾರೆ ಪ್ರಿಯ ಕೇಳುಗರೆ. ಆದರೆ ಈ ಆಜ್ಞೆ ಕೇವಲ ಸೀನಾಯಿ ಪರ್ವತದಲ್ಲಿ ಬರೆದುಕೊಡುವುದಕ್ಕೆ ಬಂದಂತಹ ಸಂದರ್ಭದಿಂದ ಇದು ಬರಲಿಲ್ಲ. ಆದರೆ ಈ ಆಜ್ಞೆ ಹಾದಿಯಿಂದಲೂ ಸಹ ಇದೆ, ಇದು ನಿತ್ಯಕ್ಕೂ ಇದೆ ಅಂತಕ್ಕಂಥದ್ದನ್ನು ನಾವು ಸತ್ಯವೇದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆಶಿಸಬಾರದು ಅನ್ನುವಂತಹ ಈ ಒಂದು ಆಜ್ಞೆ ಇದೆಯಲ್ಲ, ಇದು ಒಂದು ವಿಶೇಷವಾದಂತಹ ಆಜ್ಞೆ. ಯಾಕೆಂದರೆ ಯಾವ ಸರ್ಕಾರವೂ ಸಹ ನೀ ಇದನ್ನು ಆಶಿಸಬೇಕು, ಇದನ್ನು ಆಶಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾನೂನನ್ನು ಮಾಡಲು ಸಾಧ್ಯವಿಲ್ಲ. ಆದರೆ ಪರಲೋಕ ನಮಗೆ ಈ ಆಜ್ಞೆಯನ್ನು ನೀಡತಕ್ಕಂಥದ್ದಾಗಿದೆ, ಆಶಿಸಬಾರದು ಅನ್ನುವಂತಹ ಆಜ್ಞೆಯನ್ನು ನೀಡುವಂಥದ್ದಾಗಿದೆ. ಹಾಗಾದರೆ ಇದರ ಪ್ರಾಮುಖ್ಯತೆ ಏನು ಎಂಬುದಾಗಿ ನಾವು ನೋಡಬೇಕಾದರೆ, ನಾನು ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಆಜ್ಞೆಗಳಲ್ಲಿ 3 ಆಜ್ಞೆ ಮತ್ತು 9 ಆಜ್ಞೆ ಅದು ನಾಲಿಗೆಗೆ ಸಂಬಂಧಪಟ್ಟಂತಹ, ಅಂದರೆ ನಮ್ಮ ಮಾತಿಗೆ ಸಂಬಂಧಪಟ್ಟಂತಹ ಆಜ್ಞೆಯಾಗಿದೆ. ಉಳಿದ ಆಜ್ಞೆಗಳು ಕ್ರಿಯೆಗೆ ಸಂಬಂಧಪಟ್ಟಂಥದ್ದಾಗಿದೆ. ಆದರೆ ನಮ್ಮ ಆಲೋಚನೆಗೆ ಸಂಬಂಧಪಟ್ಟಂತಹ ಆಜ್ಞೆ ಅದು 10 ಆಜ್ಞೆ ಆಗಿದೆ. ಆಶಿಸಬಾರದು ಅನ್ನುವಂತಹ ಆಜ್ಞೆ ನಮ್ಮ ಆಲೋಚನೆಗೆ ಸಂಬಂಧಪಟ್ಟಂತಹ ಆಜ್ಞೆ ಆಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಬೇರೆ ಎಲ್ಲ ಆಜ್ಞೆಗಳಿಗೂ ಒಂದು ಆಧಾರವಿದೆ. ಅಂದರೆ ಕೊಲೆ ಮಾಡಬಾರದು ಅಂದರೆ ಕೊಲೆ ಮಾಡಿದರೆ ಏನು ಬರ್ತಕ್ಕಂಥದ್ದಾಗಿದೆ? ರಕ್ತ ಬರ್ತಕ್ಕಂಥದ್ದಾಗಿದೆ. ಆದರೆ ಆಶಿಸಬಾರದು ಅನ್ನುವಂಥದ್ದಕ್ಕೆ ಏನು ಆಧಾರ? ಒಬ್ಬ ವ್ಯಕ್ತಿ ತಾನು ಯಾರೊಬ್ಬರನ್ನ ಆಶಿಸ್ತಕ್ಕಂಥವನಾಗಿದ್ದಾನೆ, ಯಾವುದೋ ಒಂದು ವಿಚಾರವನ್ನ ಆಶಿಸ್ತಕ್ಕಂಥವನಾಗಿದ್ದಾನೆ ಎಂಬುವಂಥದ್ದನ್ನ ಹೇಗೆ ತಿಳಿದುಕೊಳ್ತಕ್ಕಂಥದ್ದು? ಇದನ್ನ ಕಣ್ಣಿನಿಂದ ನೋಡಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ನಮ್ಮ ಶರೀರ ಸಂಬಂಧವಾದಂತಹ ಕಣ್ಣುಗಳಿಂದ ಈ ಒಂದು ಆಜ್ಞೆಗಳನ್ನ ಈ ವ್ಯಕ್ತಿ ಮೀರಿದ್ದಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ಯಾವುದೇ ಆಧಾರವಿಲ್ಲ. ಆದರೆ ನಮ್ಮ ಆತ್ಮಿಕ ಒಳನೋಟದಲ್ಲಿ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳಬಹುದು. ನಾನು ಈ ಆಜ್ಞೆಯನ್ನ ಮೀರಿದ್ದಾನೆ ಅನ್ನುವಂಥದ್ದನ್ನ ಸ್ವನಿರ್ಧಾರದ ಮೂಲಕವಾಗಿ ಅದನ್ನು ಬೇರೆಯವರು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ನನಗೆ ನಾನೇ ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಒಬ್ಬ ವ್ಯಕ್ತಿ ತನ್ನ ಯಾರೋ ಒಬ್ಬರನ್ನ ಆಶಿಸ್ತಕ್ಕಂಥವನಾಗಿದ್ದಾನೆ, ಯಾವುದೋ ಒಂದು ವಿಚಾರವನ್ನ ಆಶಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಅದನ್ನ ಆ ವ್ಯಕ್ತಿಯೇ ಅರಿತುಕೊಳ್ಳಬೇಕು ಹೊರತು ನಾವು ಕೇಳಿದರೆ ಇಲ್ಲ ನಾನು ಅದನ್ನು ಆಶಿಸಲಿಲ್ಲ ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ಆಶಿಸಬಾರದು ಅನ್ನುವಂತಹ ಈ ಒಂದು ಆಜ್ಞೆಗೆ ನಾವೆಲ್ಲರೂ ಸಹ ಒಳಗಾಗಿ ಪಾಪ ಮಾಡಿದ್ದೇವೆ. ಹಾಗಾದರೆ ಆಶಿಸಬಾರದು ಅಂದರೆ ಏನು ಅರ್ಥ? ಆಶಿಸಬಾರದು ಅನ್ನುವುದು ಒಬ್ಬ ವ್ಯಕ್ತಿ ತಾನು ತನ್ನದಲ್ಲದ ಒಂದು ವಿಚಾರಕ್ಕೆ ಆತನು ಮೋಹಕ್ಕೆ ಒಳಗಾಗ್ತಕ್ಕಂಥದ್ದು. ಅದು ನನಗೆ ಬೇಕು ಅಂತಕ್ಕಂತಹ ಅಂಬಲ, ಅದನ್ನೇ ಆಶಿಸಬಾರದು ಅನ್ನುವಂಥದ್ದನ್ನು ಸತ್ಯವೇದ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದು ಒಳ್ಳೆಯದಿರಬಹುದು ಅಥವಾ ಕೆಟ್ಟದಿರಬಹುದು, ಕೆಟ್ಟ ಆಸೆ ಒಳ್ಳೆ ಆಸೆ ಎಲ್ಲವೂ ಸಹ ಆಶಿಸಬಾರದು ಅನ್ನುವಂತಹ ಆಜ್ಞೆಯ ಒಳಗಡೆ ಅಡಗಿದೆ. ಒಂದು ಸಾರಿ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ರಹಾಮ ಲಿಂಕನ್, ಈತನು ತನ್ನ ಎರಡು ಚಿಕ್ಕ ಮಕ್ಕಳೊಟ್ಟಿಗೆ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದನು. ಆವಾಗ ಆ ಎರಡು ಚಿಕ್ಕ ಮಕ್ಕಳು ಬಹಳ ದುಃಖ ಭರಿತರಾಗಿ ತಂದೆಯನ್ನ ನೋಡಿ ಅಳ್ತಕ್ಕಂಥವರಾಗಿದ್ದರು. ಆವಾಗ ದಾರಿಯಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಅಧ್ಯಕ್ಷರನ್ನ ನೋಡಿ ಯಾಕೆ ನಿಮ್ಮ ಮಕ್ಕಳು ಅಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಕೇಳಿದಾಗ, ಇದೆಲ್ಲವೂ ಸಹ ಪ್ರಪಂಚದ ಒಂದು ವಿಚಾರ, ಅದಕ್ಕೇನು ವಿಶೇಷತೆ ಕೊಡುವ ಅವಶ್ಯಕತೆ ಇಲ್ಲ, ಹಾಗಾಗಿ ಅಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಈ ಒಂದು ವಿಚಾರವನ್ನು ಕೇಳಿದಂತಹ ಜನಗಳಿಗೆ ಏನೋ ಒಂದು ರೀತಿಯಲ್ಲಿ ಆಶ್ಚರ್ಯ, ಏನಿರಬಹುದು, ಯಾಕೆ ಮಕ್ಕಳು ಈ ರೀತಿಯಾಗಿ ಹೇಳ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ಸ್ವಲ್ಪ ದೂರ ಮುಂದೆ ಹೋದಾಗ ಮತ್ತೊಬ್ಬ ವ್ಯಕ್ತಿ ಕೇಳ್ತಕ್ಕಂಥವರಾಗಿದ್ದಾನೆ. ಅವರಿಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ, ಯಾಕೆ ನನ್ನ ಮಕ್ಕಳು ಅಳ್ತಕ್ಕಂಥವರಾಗಿದ್ದಾರೆ ಅಂದರೆ, ನನ್ನ ಹತ್ರ ಮೂರು ಬಾದಾಮಿನ ಬೀಜಗಳಿದೆ, ಆದರೆ ಇಬ್ಬರು ಸಹ ನನಗೆ ಎರಡು ಎರಡು ಬೀಜಗಳು ಬೇಕು ಎಂಬುದಾಗಿ ಕೇಳ್ತಕ್ಕಂಥವರಾಗಿದ್ದಾರೆ, ಆಶಿಸ್ತಕ್ಕಂಥವರಾಗಿದ್ದಾರೆ. ನನ್ನ ಹತ್ರ ಇರತಕ್ಕಂಥದ್ದು ಮೂರು, ನಾನು ಹೇಗೆ ಇವರ ಆಸೆಯನ್ನ ನೆರವೇರಿಸಲು ಸಾಧ್ಯ? ಹಾಗಾಗಿ ಎರಡು ಮಕ್ಕಳು ಅಳ್ತಕ್ಕಂಥವರಾಗಿದ್ದಾರೆ ಅಂತದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ಆಶಿಸಬಾರದು ಅಂತಕ್ಕಂಥದ್ದು ಒಂದು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಂತಹ ಒಂದು ಆಜ್ಞೆ ರೀತಿಯಲ್ಲಿ ಕಾಣಿಸಬಹುದು. ಆದರೆ ಪರಲೋಕ ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಸಹ ಅನ್ವಯವಾಗ್ತಕ್ಕಂತಹ ಆಶಿಸಬಾರದು ಅನ್ನುವಂತಹ ಒಂದು ಆಜ್ಞೆ ಬಹಳ ಬಹಳ ಪ್ರಬಲವಾದಂತಹ ಆಜ್ಞೆ ಆಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ಈ ಆಶಿಸಬಾರದು ಅನ್ನುವಂಥದ್ದು ನಮ್ಮನ್ನು ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಅಂದರೆ ಒಂದು ದೊಡ್ಡ ಘೋರ ದುರಂತಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಸತ್ಯವೇದ ಮೂಲಕವಾಗಿ ನಾವು ನೋಡುವಂತವರಾಗಿದ್ದೇವೆ. ಆದರೆ ಒಂದು ದಸಲೋನಿಕದವರಿಗೆ ಎರಡನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ನೋಡಬೇಕಾದರೆ ಅಲ್ಲಿ ಪೌಲನು ನಾವು ದ್ರವ್ಯ ಆಶೆಗಳಿಗೆ ಒಳಗಾಗಿ ವೇಷವನ್ನು ಹಾಕಿಕೊಂಡು ಇಲ್ಲಿಗೆ ಬಂದಿಲ್ಲ, ದೇವರೇ ನಮ್ಮನ್ನು ಕಳಿಸಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇನ್ನು ಮಾರ್ಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ 18-19 ವಚನವನ್ನು ಓದಬೇಕಾದರೆ ಇಲ್ಲಿ ಬಿತ್ತುವವನ ಸಾಮ್ಯದ ವಿಚಾರವಾಗಿ ದೇವರು ಮಾತನಾಡತಕ್ಕಂಥವನಾಗಿದ್ದಾನೆ. ಅದನ್ನ ಮಾರ್ಕನು ತನ್ನದೇ ಆದ ರೀತಿಯಲ್ಲಿ ಹೇಳುವಂತಹವನಾಗಿದ್ದಾನೆ. ಅಲ್ಲಿ ಮುಳ್ಳಿನ ಪೊದೆಯಲ್ಲಿ ಬಿದ್ದಂತಹ ಬೀಜದ ವಿಚಾರವಾಗಿ ಮಾತನಾಡತಕ್ಕಂಥವನಾಗಿದ್ದಾನೆ. ಆ ಮುಳ್ಳಿನ ಪೊದೆಯಲ್ಲಿ ಬಿದ್ದಂತಹ ಬೀಜಗಳನ್ನ ಯಾವುದಕ್ಕೆ ಹೋಲಿಸಿ ಹೇಳ್ತಕ್ಕಂಥವನಾಗಿದ್ದಾನೆ ಅಂದ್ರೆ, ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ಇನ್ನು ಕೆಲವರು ವಾಕ್ಯವನ್ನ ಕೇಳಿದಾಗಿಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಸೆಗಳು ಒಳಗೆ ಸೇರಿ ಆ ವಾಕ್ಯವನ್ನ ಅಡಗಿಸಿ ಬಿಡುವುದರಿಂದ ಫಲವನ್ನ ಕೊಡದೇ ಇರುತ್ತಾರೆ. ಇವರೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವರು. ಏನ್ ಮಾಡ್ತಕ್ಕಂಥವರಾಗಿದ್ದಾರೆ ಅಂದ್ರೆ, ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಲೋಕದ ಆಸೆಗೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಲೋಕದ ಆಸೆಗೆ ನನಗೆ ಇದು ಬೇಕು ಅದ್ ಬೇಕು, ನಾನು ಮೇಲೆ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೋಕದ ಆಸೆಗೆ ಒಳಗಾಗಿ ಜನಗಳು ದೇವರ ವಾಕ್ಯದಿಂದ ದೂರ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಈ ಒಂದು ಆಶಿಸಬಾರದು ಇದು ಚಿಕ್ಕವರಿಂದ ಹಿಡಿದು ದೊಡ್ಡವರ ಹೊರಗೂ ಸಹ ಎಲ್ಲರನ್ನ ಬಾಧಿಸುವಂತಹ ಒಂದು ಆಜ್ಞೆ ಆಗಿದೆ ಪ್ರಿಯ ಕೇಳುಗರೆ. ಸತ್ಯವೇದದಲ್ಲಿ ಈ ಆಜ್ಞೆಗೆ ಒಳಗಾದಂತಹ ವ್ಯಕ್ತಿಗಳು ಅನೇಕರಿರ್ತಕ್ಕಂಥವರಾಗಿದ್ದಾರೆ. ಇದನ್ನ ಮೀರಿ ನಡೆದಂಥವರು ಅನೇಕರಿರ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಆದಿಕಾಂಡ ಪುಸ್ತಕ 3:6 ವಚನದಲ್ಲಿ ಓದಬೇಕಾದ್ರೆ, ದೇವರು ಆದಾಮ ಮತ್ತು ಹವ್ವಳನ್ನ ಸೃಷ್ಟಿ ಮಾಡಿ ಏದೇನ್ ತೋಟದಲ್ಲಿ, ಆ ತೋಟದಲ್ಲಿರ್ತಕ್ಕಂಥ ಎಲ್ಲಾ ಮರದ ಹಣ್ಣುಗಳನ್ನ ನೀವು ಯಥೇಚ್ಛವಾಗಿ ತಿನ್ನಬಹುದು, ಆದರೆ ಒಳ್ಳೆಯದರ ಕೆಟ್ಟದರ ಹರಿವನ್ನ ಹುಟ್ಟಿಸುವಂತಹ ಆ ಹಣ್ಣನ್ನ ಮಾತ್ರ ತಿನ್ನಬಾರದು, ತಿಂದ ದಿನವೇ ನೀವು ಸಾಯುವಿರಿ ಎಂಬುದಾಗಿ ಆದಿಕಾಂಡ ಪುಸ್ತಕ 2:16 16 ವಚನದಲ್ಲಿ ಓದುವಂತವರಾಗಿದ್ದೇವೆ. ಆದರೆ ಯಾವ ಹಣ್ಣನ್ನ ತಿನ್ನಬಾರದು ಎಂಬುದಾಗಿ ಆದಾಮ ಹವ್ವಳಿಗೆ ದೇವರು ತಿಳಿಸಿದನು, ಆ ಹಣ್ಣು ಹೇಗಿತ್ತು ಎಂಬುದಾಗಿ ಹವ್ವಳು ತಿಳಿಸ್ತಕ್ಕಂಥವಳಾಗಿದ್ದಾಳೆ. ಆದಿಕಾಂಡ ಪುಸ್ತಕ 3:6 ವಚನದಲ್ಲಿ, ಆಗ ಸ್ತ್ರೀಯು ಆ ಮರದ ಹಣ್ಣು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿಸತಕ್ಕದಾಗಿಯೂ ಇದೆ ಎಂದು ತಿಳಿದು ಅದನ್ನ ತೆಗೆದುಕೊಂಡು ತಿಂದಳು. ಸಂಗಡ ಇದ್ದ ಗಂಡನಿಗೂ ಕೊಡಲು ಅವನು ತಿಂದನು. ಯಾವ ರೀತಿಯಲ್ಲಿ ಎಲ್ಲಾ ಮರದ ಹಣ್ಣುಗಳನ್ನೇ ನೀವು ಯಥೇಚ್ಛವಾಗಿ ತಿನ್ನಬಹುದು, ಅದರಲ್ಲಿ ಯಾವುದರಲ್ಲೂ ಸಹ ಅವರು ನೋಡುವುದಕ್ಕೆ ರಮ್ಯವಾಗಿಯೂ ಉತ್ತಮವಾಗಿಯೂ ಅಪೇಕ್ಷಿಸತಕ್ಕದಾಗಿಯೂ ಅನ್ನುವಂತಹ ಇದನ್ನ ನೋಡಲಿಲ್ಲ. ಆದರೆ ಯಾವುದನ್ನ ತಿನ್ನಬಾರದು ಎಂಬುದಾಗಿ ಹೇಳಿದರು, ಅದು ಅಪೇಕ್ಷಿಸತಕ್ಕದಾಗಿದ್ದು ಅದರ ಮೇಲೆ ಆಸೆ ಪಡ್ತಕ್ಕಂಥವರಾಗಿದ್ದಾರೆ. ಆ ನಿಮಿತ್ತವಾಗಿ ಪಾಪ ಅಂತಕ್ಕಂಥದ್ದು ಈ ಲೋಕಕ್ಕೆ ಪ್ರವೇಶಿಸತಕ್ಕಂಥದ್ದಾಗಿದೆ. ಇನ್ನು ಆದಿಕಾಂಡ ಪುಸ್ತಕ 19 ದೇವರು ಸೋದೋಮ್ ಗೋಮುರ ಪಟ್ಟಣಗಳನ್ನ ನೋಡ್ತಕ್ಕಂಥವರಾಗಿದ್ದಾರೆ. ಆ ಪಟ್ಟಣದ ಪಾಪ ಘೋರವಾಗಿರುವುದರಿಂದ ಅದರ ಮೇಲೆ ಅಗ್ನಿ ಗಂಧಕದ ಮಳೆಯನ್ನು ಸುರಿಸತಕ್ಕಂಥವರಾಗಿದ್ದಾರೆ. ಅದಕ್ಕಿಂತ ಮೊದಲು ದೇವರು ಲೋಟ, ಆತನ ಮಕ್ಕಳು, ಆತನ ಹೆಂಡತಿಯನ್ನ ದೇವ ದೂತರೇ ಕೈ ಹಿಡಿದು ಹೊರಗೆ ಕರೆದುಕೊಂಡು ಬರ್ತಕ್ಕಂಥವರಾಗಿದ್ದಾರೆ. ಕರೆದುಕೊಂಡು ಬಂದು ನೀವು ಹಿಂತಿರುಗಿ ನೋಡಬೇಡಿರಿ, ಓಡಿ ಹೋಗಿರಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ನಮಗೆ ಗೊತ್ತಿಲ್ಲ ಪ್ರಿಯ ಕೇಳುಗರೆ, ಲೋಟನ ಹೆಂಡತಿ ಹಿಂತಿರುಗಿ ನೋಡ್ತಕ್ಕಂಥವಳಾಗಿದ್ದಾಳೆ. ಅವಳಲ್ಲಿ ಯಾವ ಆಸೆ ಇತ್ತು, ಯಾವ ಆಸ್ತಿಯ, ಯಾವ ಐಶ್ವರ್ಯದ ಆಸೆ ಇತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ಆಸೆಯ ನಿಮಿತ್ತವಾಗಿ ಅವಳು ಹಿಂತಿರುಗಿ ನೋಡ್ತಕ್ಕಂಥವಳಾಗಿದ್ದಾಳೆ. ಅಯ್ಯೋ ನನ್ನ ಸೀರೆಗಳು ಬೇಯ್ತಾ ಇದೆಯಾ, ಅಯ್ಯೋ ನನ್ನ ಎಲ್ಲಾ ರೀತಿಯ ಚಿನ್ನ ಆಭರಣಗಳು, ವಸ್ತ್ರಗಳು ಬೇಯ್ತಾ ಇದೆಯಾ ಅನ್ನುವಂತಹ ಒಂದು ಆಸೆಯ ವಿಚಾರವಾಗಿ ಅವಳು ತಿರುಗಿ ನೋಡ್ತಕ್ಕಂಥವಳಾಗಿದ್ದಾಳೆ. ನಂತರ ಅವಳು ಉಪ್ಪಿನ ಕಂಬವಾಗ್ತಕ್ಕಂಥವಳಾಗಿದ್ದಾಳೆ. ಇನ್ನೂ ಸಹ ಬಿಳಾಮನನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬಾಲಕನು ಬಿಳಾಮನನ್ನ ಕರೆದು ಇಸ್ರಾಯೇಲ್ ಜನಗಳನ್ನ ಆತನು ಸಪ್ಪಿಸುವಾಗೆ ಕರೀತಕ್ಕಂಥವನಾಗಿದ್ದಾನೆ. ಅವನು ಇವನನ್ನ ಯಾವ ರೀತಿಯಲ್ಲಿ ಒಳಗೆ ಬಿಡಿಸ್ತಕ್ಕಂಥವನಾಗಿದ್ದಾನೆ ಅಂತಂದ್ರೆ, ನೀನು ಬಂದ್ರೆ ನಾನು ನಿನಗೆ ಅನೇಕ ಹಣ ಆಸ್ತಿಯನ್ನು ಕೊಡ್ತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಆಸೆಯನ್ನ ತೋರಿಸ್ತಕ್ಕಂಥವನಾಗಿದ್ದಾನೆ. ಇನ್ನೂ ಸಹ ಯೋಶುವನ ಪುಸ್ತಕ 7 ಆಕಾನನನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಕಾನ್ ಎನ್ನುವಂತಹ ಈ ಒಬ್ಬ ವ್ಯಕ್ತಿ ಆಸೆಗೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ದೇವರು ಎರಿಕೋ ಪಟ್ಟಣವನ್ನ ಮೊದಲನೇದಾಗಿ ಇಸ್ರಾಯೇಲ್ ಜನರಿಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಕೊಟ್ಟಂತ ಸಂದರ್ಭದಲ್ಲಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ಈ ಎರಿಕೋ ಪಟ್ಟಣದಲ್ಲಿ ಇರ್ತಕ್ಕಂತಹ ಎಲ್ಲಾ ವಸ್ತುಗಳು ದೇವರ ಭಂಡಾರಕ್ಕೆ ಬರಬೇಕೆಂಬುದಾಗಿ. ಆದರೆ ಆಕಾನನು ಆ ವಸ್ತುಗಳಿಗೆ ಆಸೆಗೆ ಒಳಗಾಗ್ತಕ್ಕಂಥವನಾಗಿದ್ದಾನೆ. ಅಲ್ಲಿರ್ತಕ್ಕಂತಹ ಬೆಳ್ಳಿ, ಚಿನ್ನ, ಬಾಬಿಲೋನಿನ ವಸ್ತ್ರಗಳನ್ನ ಆತನು ಆಸೆ ಪಟ್ಟು ತನ್ನ ಒಂದು ಗುಡಾರದಲ್ಲಿ ತೆಗೆದುಕೊಂಡು ಹೋಗಿ ಇಡ್ತಕ್ಕಂಥವನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಆತನು ಯಾವ ರೀತಿಯಲ್ಲಿ ಒಳಗಾಗ್ತಕ್ಕಂಥವನಾಗಿದ್ದಾನೆ ಪಾಪಕ್ಕೆ ಅಂದರೆ, ಆತನು ಮಾತ್ರ ಅಲ್ಲ ಪ್ರಿಯ ಕೇಳುಗರೆ, ಇಡೀ ಇಸ್ರಾಯೇಲ್ ಜನಗಳಿಗೆ ಶಿಕ್ಷೆ ಅಂತಕ್ಕಂಥದ್ದು ಬರ್ತಕ್ಕಂಥದ್ದಾಗಿದೆ. ಆದಾಮ ಮತ್ತು ಹವ್ವಳು ಪಾಪ ಮಾಡಿದಾಗ ಆ ಪಾಪದ ನಿಮಿತ್ತವಾಗಿ ಇಡೀ ಪ್ರಕೃತಿಯೇ, ಇಡೀ ಮಾನವ ಕುಲವೇ ಆ ಪಾಪಕ್ಕೆ ಒಳಗಾಗಬೇಕಾಗಿತ್ತು, ಆ ಸ್ವಭಾವಕ್ಕೆ ಒಳಗಾಗಬೇಕಾಗಿತ್ತು. ಅದೇ ರೀತಿಯಾಗಿ ಆಕಾನನು ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ, ಆಸೆಯ ನಿಮಿತ್ತವಾಗಿ ಇಡೀ ಇಸ್ರಾಯೇಲ್ ಜನರಿಗೆ ಶಾಪ ಅಂತಕ್ಕಂಥದ್ದು ಬರತಕ್ಕಂಥದ್ದಾಗಿದೆ. ಅವರು ಅನ್ನುವಂಥ ಪಟ್ಟಣವನ್ನು ಅವರು ಬಿಟ್ಟುಕೊಡ್ಬೇಕಾಗ್ತದೆ, ಸೋಲ್ತಕ್ಕಂಥವರಾಗಿದ್ದಾರೆ, ಅನೇಕರು ಸಾಯ್ತಕ್ಕಂಥವರಾಗಿದ್ದಾರೆ. ಇನ್ನು ಆಹಾಬನ ಒಂದು ವಿಚಾರಕ್ಕೆ ಬರಬೇಕಾದ್ರೆ, ಆತನು ರಾಜ, ಆತನಿಗೆ ಎಲ್ಲವೂ ಸಹ ಇರತಕ್ಕಂಥದ್ದಾಗಿದೆ. ಆದರೆ 1:21 ಓದುವುದಾದರೆ, ಅಲ್ಲಿ ಪ್ರಿಯ ಕೇಳುಗರೆ, ಆಹಾಬ್ ರಾಜನಿಗೆ ನಾಬೋತ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ತೋಟದ ಮೇಲೆ ಆತನಿಗೆ ಆಸೆ. ರಾಜನಿಗೆ ಎಲ್ಲವೂ ಇದೆ, ಆದರೆ ಬಡ ವ್ಯಕ್ತಿಯಾದಂತಹ ನಾಬೋತನ ಆ ತೋಟದ ಮೇಲೆ ಅವನಿಗೆ ಆಸೆ ಬರತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ಆತನು ಆ ನಾಬೋತನ ಮತ್ತು ಅವನ ಹೆಂಡತಿಯನ್ನ ಕೊಲೆ ಮಾಡ್ತಕ್ಕಂಥವನಾಗಿದ್ದಾನೆ. ಆಶಿಸಬಾರದು ಅನ್ನುವಂಥದ್ದು ಎಲ್ಲಿಗೆ ನಡೆಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಏದೇನ್ ತೋಟದಲ್ಲಿ ಆದಾಮ ಮತ್ತು ಹಾವಳು ಆ ಹಣ್ಣಿನ ಮೇಲೆ ಆಸೆ ಪಟ್ಟ ನಿಮಿತ್ತವಾಗಿ ಈ ಲೋಕಕ್ಕೆ ಮರಣ ಅಂತಕ್ಕಂಥದ್ದು ಬಂತು. ಲೋಟನ ಹೆಂಡತಿ ಅಲ್ಲಿರ್ತಕ್ಕಂಥ ಆಸೆಯ ನಿಮಿತ್ತವಾಗಿ ಅವಳಿಗೆ ಉಪ್ಪು ಕಂಬಾದಳು, ಮರಣ ಅಂತಕ್ಕಂಥದ್ದು ಬಂತು. ಇನ್ನು ಆಕಾನನ ವಿಚಾರವಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಇಡೀ ಕುಟುಂಬ ಮರಣಕ್ಕೆ ಒಳಗಾಯಿತು. ಇನ್ನು ಆಹಾಬನು ಆಸೆಯ ನಿಮಿತ್ತವಾಗಿ ನಾಬೂತ್ ಮತ್ತು ಅವನ ಹೆಂಡತಿಯನ್ನ ಕೊಲೆ ಮಾಡ್ತಕ್ಕಂಥನಾಗಿದ್ದಾನೆ. ಇನ್ನು ದಾವಿದ 1 ಹನ್ನೊಂದನೇ ಅಧ್ಯಾಯದಲ್ಲಿ ಬರ್ಷಿಬಳ ಮೇಲೆ ಮೋಹಗೊಳ್ತಕ್ಕಂಥನಾಗಿದ್ದಾನೆ, ಆಸೆಗೆ ಒಳಗಾಗ್ತಕ್ಕಂಥನಾಗಿದ್ದಾನೆ, ಗಂಡಾಳು ಎನ್ನಾಳು ಅನ್ನುವಂತಹ ಆ ಒಂದು ಆಜ್ಞೆಯನ್ನ ಈತನು ಮೀರ್ತಕ್ಕಂಥನಾಗಿದ್ದಾನೆ. ಮೀರುವುದರ ಮುಖಾಂತರವಾಗಿ ಬರ್ಷಿಬಳ ಗಂಡನಾದಂತಹ ಉರಾಯನನ್ನ ಕೊಲೆ ಮಾಡ್ತಕ್ಕಂಥವನಾಗಿದ್ದಾನೆ. ಅವಳನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಆಸೆ ಇರ್ತಕ್ಕಂಥದ್ದು ಯಾವ ರೀತಿಯಲ್ಲಿ ನಡೆಸ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ ನೋಡಿರಿ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಯೂದಾಸ್ ಇಸ್ಕಾರಿಯಾತನು 30 ಬೆಳ್ಳಿ ನಾಣ್ಯದ ಆಸೆಗಾಗಿ ಆತನು ಯೇಸು ಸ್ವಾಮಿಯನ್ನ ಹಿಡಿದುಕೊಡ್ತಕ್ಕಂಥನಾಗಿದ್ದಾನೆ. ಇನ್ನು ಹಣನಾಯ ಸಫೇರಳು, ಅಯ್ಯೋ ನಾವು ಇಷ್ಟು ಹಣಕ್ಕೆ ಮಾರಿದ್ದೇವೆ, ಹಾಗಾಗಿ ನಾವು ಇಷ್ಟು ಹಣವನ್ನು ಅವರಿಗೆ ಕೊಡಬೇಕಾ ಎಂಬುದಾಗಿ ಆಸೆಯಿಂದ ಸ್ವಲ್ಪ ಹಣವನ್ನ ಅವರು ತೆಗೆದುಕೊಳ್ತಕ್ಕಂಥರಾಗಿದ್ದಾರೆ. ಬಂದಂತಹ ಪರಿಣಾಮವೇನು? ಮರಣ. ಹೌದು ಪ್ರಿಯ ಕೇಳುಗರೆ, ನಾವು ನೋಡಿದ ಹಾಗೆ ಪ್ರಪಂಚದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಕ್ಕೆ ಒಳಗಾದಂತಹ ಇವರೆಲ್ಲರೂ ಎದುರಿಸಿದಂತಹ ಒಂದು ಕೊನೆಯ ಒಂದು ಶಿಕ್ಷೆ ಅದು ಮರಣ ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಇನ್ನು ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯದಲ್ಲಿ 11ನೇ ವಚನವನ್ನ ನೋಡಬೇಕಾದ್ರೆ ಅಲ್ಲಿ ಆ ಬಾಬೇಲ್ ಗೋಪುರವನ್ನ ಕಟ್ಟತಕ್ಕಂಥವರಾಗಿದ್ದಾರೆ. ಯಾತಿಕೋಸ್ಕರ? ಯಾತಿಕೋಸ್ಕರ ಅಂದ್ರೆ ನಮ್ಮ ಹೆಸರನ್ನ ಈ ಲೋಕದ ಜನಗಳೆಲ್ಲರೂ ಸಹ ನೋಡಬೇಕು ಅನ್ನುವುದಕ್ಕೋಸ್ಕರ ತಮ್ಮ ಹೆಸರಿಗಾಗಿ ಅವರು ಆ ಒಂದು ಗೋಪುರವನ್ನ ಕಟ್ಟುವಂತವರಾಗಿದ್ದಾರೆ. ಇನ್ನು ಅರಣ್ಯಕಾಂಡ 11ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಅಲ್ಲಿ ದೇವರು ಪರಲೋಕದಿಂದ ಮಣ್ಣವನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ಆದರೆ ಅವರಿಗೆ ಪರಲೋಕದ ಮಣ್ಣ ಇಷ್ಟ ಇಲ್ಲ, ಅವರಿಗೆ ಯಾವುದರ ಮೇಲೆ ಆಸೆ ಇದೆ ಅಂದ್ರೆ ಮಾಂಸ ಭಕ್ಷ್ಯದ ಮೇಲೆ ಆಸೆ. ಯಾವುದನ್ನ ದೇವರು ಆಶಿಸಬಾರದು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದನೋ ಅದನ್ನ ಆಶಿಸ್ತಕ್ಕಂಥವರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಅನೇಕ ಇಸ್ರಾಯೇಲ್ ಜನಗಳು ಕಾಡಿನಲ್ಲಿ ಅರಣ್ಯದಲ್ಲೇ ಮರಣ ಹೊಂದತಕ್ಕಂಥವರಾಗಿದ್ದಾರೆ, ಕಾಣಾ ದೇಶವನ್ನ ನೋಡದೆ ಹೋಗ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಇಡೀ ಸತ್ಯವೇದದ ಉದ್ದಕ್ಕೂ ಸಹ ನಾವು ನೋಡುವಂತಹ ಒಂದು ವಿಚಾರವೇನೆಂದ್ರೆ ಯಾರೆಲ್ಲ ಈ ಆಜ್ಞೆ 10ನೇ ಆಜ್ಞೆ ಇಚ್ಛಿಸಬಾರದು, ಆಸೆ ಪಡಬಾರದು ಅನ್ನುವಂತಹ ಆಜ್ಞೆಯನ್ನ ಮೀರಿದಾರೋ ಅವರೆಲ್ಲರ ಜೀವಿತದಲ್ಲಿ ಅನುಭವಿಸಿದಂತಹ ಒಂದು ಶಿಕ್ಷೆ ಅದು ಕಟ್ಟ ಕಡೆಯ ಶಿಕ್ಷೆ, ಅದು ಮರಣ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇನ್ನು ಪ್ರಸಂಗಿ 5:10-13 ತನಕ ನಾವು ಓದುವುದಾದ್ರೆ ಇಲ್ಲಿ ಆಸೆಯ ಬಗ್ಗೆ ಬರೀತಕ್ಕಂಥನಾಗಿದ್ದಾನೆ. ಜ್ಞಾನಿ ಸಲಮೋನನು ಏನ್ ಹೇಳ್ತಕ್ಕಂಥನಾಗಿದ್ದಾನೆ ಅಂದ್ರೆ ಬೆಳ್ಳಿಯನ್ನ ಆಸಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿ ಆಗದು, ಸಮೃದ್ಧಿಯನ್ನ ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಿದ್ದರೂ ಸಾಲದು, ಇದು ಸಹ ವ್ಯರ್ಥ. ಸ್ವತ್ತು ಹೆಚ್ಚಿದ್ದರೆ ಅನುಭವಿಸುವವರ ಸಂಖ್ಯೆಯು ಹೆಚ್ಚಾಗುವುದು, ಅದನ್ನ ಕಣ್ಣಿನಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ಯಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ, ಹೆಚ್ಚಲಿ ಉಣ್ಣಲಿ, ಹಾಗಾಗಿ ನಿದ್ರಿಸುವವನು ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಭರಿಸಲದು. ಲೋಕದಲ್ಲಿ ಕೇವಲ ಈ ದುರಾಸೆಯನ್ನ ನೋಡುವೆನು, ಆಸ್ತಿವಂತನು ತನ್ನ ಆಸ್ತಿಯನ್ನ ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು. ಒಬ್ಬ ವ್ಯಕ್ತಿಗೆ ತಾನು ಇಷ್ಟನ್ನ ಸೇರಿಸಿದ್ರೆ ಅವನಿಗೆ ಇನ್ನೂ ಸ್ವಲ್ಪ ಬೇಕು ಅಂತಕ್ಕಂಥನಾಗಿದ್ದಾನೆ. ಬೆಳ್ಳಿ ಇದ್ರೆ ಅವನಿಗೆ ಇನ್ನೂ ಸ್ವಲ್ಪ ಬೆಳ್ಳಿ ಬೇಕು, ಚಿನ್ನ ಇದ್ರೆ ಇನ್ನೂ ಸ್ವಲ್ಪ ಚಿನ್ನ ಬೇಕು, ಹಣ ಇದ್ರೆ ಇನ್ನೂ ಸ್ವಲ್ಪ ಹಣ ಬೇಕು ಎಂಬುದಾಗಿ ಬಯಸ್ತಕ್ಕಂಥರಾಗಿದ್ದಾರೆ. ಆದರೆ ಈ ಆಸೆ ಕೊನೆಯದಾಗಿ ಮರಣಕ್ಕೆ ನಡೆಸತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲಿ? ಯಾಕೋಬನ ಪುಸ್ತಕ 1:14-15 ವಚನವನ್ನು ಓದಬೇಕಾದ್ರೆ ಪ್ರಿಯ ಕೇಳುಗರೆ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶೆ ಪಾಸದಿಂದ ಎಳೆಯಲ್ಪಟ್ಟು ಮರುಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಸೆಯು ಬಸುರಾಗಿ ಪಾಪವನ್ನ ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನ ಎಡೆಯುತ್ತದೆ. ಎಂತಹ ಅದ್ಭುತವಾದಂತಹ ವಾಕ್ಯ ಪ್ರಿಯ ಕೇಳುಗರೆ, ಇಡೀ ಸತ್ಯವೇದ ಉದ್ದಕ್ಕೂ ಸಹ ನಾವು ನೋಡಿದ್ದು ಇದೆ. ಪಾಪ ಏನ್ ಮಾಡ್ತಕ್ಕಂಥದ್ದಾಗಿದೆ? ಅದು ಸ್ವಲ್ಪ ಸ್ವಲ್ಪವಾಗಿ ಬಸರಾಗ್ತಕ್ಕಂಥದ್ದಾಗಿದೆ. ಹೇಗೆ ಒಬ್ಬ ಸ್ತ್ರೀ ಗರ್ಭಿಣಿ ಆಗ್ತಕ್ಕಂಥವಳಾಗಿದ್ದಾಳೋ, 9 ತಿಂಗಳು ಗರ್ಭಿಣಿಯಾಗಿ ಮಗುವನ್ನ ಇರ್ತಕ್ಕಂಥವಳಾಗಿದ್ದಾಳೋ, ಹಾಗೆ ಆಸೆ ಅಂತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಸ್ವಲ್ಪವಾಗಿಯೇ ನಮ್ಮ ಹೃದಯದಲ್ಲಿ ಅದು ಮೂಡ್ತಕ್ಕಂಥದ್ದಾಗಿದೆ. ನಮ್ಮ ಹೃದಯದಲ್ಲಿಯೇ ಅದನ್ನ ಮೂಡಿ ಅದು ಒಂದು ದಿನ ಹೊರಬರ್ತಕ್ಕಂಥದ್ದಾಗಿದೆ, ಪಾಪಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಪಾಪದ ಸಂಬಳ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಇಡೀ ಸತ್ಯವೇದ ಉದ್ದಕ್ಕೂ ಅದನ್ನೇ ನೋಡಿದ್ದು. ಪ್ರಿಯ ಕೇಳುಗರೆ, ದಾವಿದ, ಆದಮ್ಮ, ಅವಳು, ಆಕನನು ಎಲ್ಲರೂ ಸಹ ಈ ಆಸೆಗೆ ಒಳಗಾಗಿದ್ದರು. ಆ ಆಸೆಯ ನಿಮಿತ್ತವಾಗಿ ಅವರು ತಮ್ಮ ಜೀವನವನ್ನೇ ಕಳೆದುಕೊಂಡರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆಹಾಬ, ಅವನು ಕೊಲೆ ಮಾಡಿದನು, ಮರಣಕ್ಕೆ ಒಳಗಾಯಿತು, ಅವನು ಯಾವ ರೀತಿಯಲ್ಲಿ ಸತ್ತನು ಅಂತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥರಾಗಿದ್ದೇವೆ. ದಾವಿದ, ಹೀಗೆ ಅನೇಕರನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಪಾಪ ಅಂತಕ್ಕಂಥದ್ದು ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಯಾಕೆಂದ್ರೆ ಆಸೆ ಬಸುರಾಗಿ ಪಾಪವನ್ನೇ ಇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನ ಹಿಡಿತಕ್ಕಂಥದ್ದಾಗಿದೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ? ಆಸಿಸುವುದು ದೇವರ ಮೇಲಿನ ನಂಬಿಕೆ ಅನ್ನೋದು ಏನ್ ಮಾಡ್ತಕ್ಕಂಥದ್ದಾಗಿದೆ ಅಂದ್ರೆ ದೂರ ಮಾಡ್ತಕ್ಕಂಥದ್ದಾಗಿದೆ, ದೇವರಿಂದ ದೂರ ಕರೆದುಕೊಂಡು ಹೋಗ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯ ಕೇಳುಗರೆ, ನಮ್ಮಲ್ಲಿ ಸ್ವಾರ್ಥತನವನ್ನು ಬಿಟ್ಟು ನಮಗೆ ಇರ್ತಕ್ಕಂಥದ್ದೇ ಸಾಕು ಎಂಬುದಾಗಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸ್ತಕ್ಕಂಥನಾಗಿದ್ದಾನೆ. ಈ ಒಂದು ಆಜ್ಞೆಯನ್ನು ನಾವು ಜಯಿಸಬಹುದಾಗಿದೆ. ಹಾಗಾಗಿ ಆಸೆ ಪಟ್ಟು ಮರಣಕ್ಕೆ ಒಳಗಾಗುವುದಕ್ಕಿಂತ ಮೊದಲು ನಮಗಿರ್ತಕ್ಕಂಥದ್ದೇ ಸಾಕು, ದೇವರು ನಮಗೆ ಎಷ್ಟು ಕೊಟ್ಟಿದ್ದಾನೆ ಎಂಬುದಾಗಿ ಇರ್ತಕ್ಕಂಥದ್ರಲ್ಲಿ ತೃಪ್ತಿ ಹೊಂದಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಸ್ವಾಮಿ ನಿನ್ನ ಕೃಪೆಯಿಂದ ಈ ಒಂದು 10ನೇ ಆಜ್ಞೆಯ ವಿಚಾರವಾಗಿ ಇದು ಗಂಭೀರವಾಗಿರ್ತಕ್ಕಂಥದ್ದು. ನಮ್ಮ ಒಳಗೆ ಆಸೆ ಅಂತಕ್ಕಂಥದ್ದು ಹುಟ್ಟತಕ್ಕಂಥದ್ದಾಗಿದೆ, ಅದು ಗರ್ಭ ಧರಿಸ್ತಕ್ಕಂಥದ್ದಾಗಿದೆ. ಅದು ಗರ್ಭ ಧರಿಸಿ ಅದು ಪಾಪಕ್ಕೆ ನಡೆಸ್ತಕ್ಕಂಥದ್ದಾಗಿದೆ, ಪಾಪ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಹೇಳಿದ್ದೇವೆ. ಆದ್ದರಿಂದ ನಮಗಿರ್ತಕ್ಕಂಥದ್ರಲ್ಲೇ ನಾವು ಸಂತೋಷವಾಗಿರುವಂತಹ ಆ ಮನಸ್ಸನ್ನು ಕೊಡು ಸ್ವಾಮಿ. ನೀನು ಆಶೀರ್ವದಿಸ್ತಕ್ಕಂಥದ್ರಲ್ಲೇ ನಾವು ಸಂತೋಷವಾಗಿದ್ದು ನಿನ್ನ ಪರಲೋಕ ರಾಜ್ಯವನ್ನು ಕಂಡುಕೊಂಡು ಈ ಆಜ್ಞೆಯಿಂದ ಜಯಿಸಿ ಜೀವಿಸ್ತಕ್ಕಂಥ ಮಕ್ಕಳಾಗುವಾಗಿ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು
ಆಶೀರ್ವದಿಸಲಿ. ಸನಿದಕ್ಕೆ ನನ್ನನ್ನು ಸೇರಿಸು, ನನ್ನ ಬಯಕೆ